ವರ್ಣನೆ ಬರತ್ತೆ ಅಂತೇಳಿ ಲಕ್ಷ್ಮಿಯನ್ನು ಮೆನ್ಷನ್ ಮಾಡಿದ್ದಾರೆ ಹನ್ನೊಂದನೇ ಪದ್ಯದಲ್ಲಿ. ಅದಾದ್ಮೇಲೆ ಹನ್ನೆರಡನಲ್ಲಿ ಲಕ್ಷ್ಮಿಯ ಸ್ತೋತ್ರವನ್ನು ಮಾಡ್ತಾರೆ. ಅದನ್ನು ಇಲ್ಲಿ ಏನು ಅಂತ ನೋಡೋಣ. ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಮುಕುಂದನ ಮಹಿಳೆ ಲಕುಮಿ ಮಹಾ ಮಹಿಮೆಗೇನೆಂಬೆ ಬ್ರಹ್ಮೇ ಶಾಮರೇಂದ್ರ ಸೃಷ್ಟಿಸಿತಿ ಲಯ ಗೈಸಿ ಅವರವರ ಧಾಮಗಳ ಕಲ್ಪಿಸಿ ಕೊಡುವಳು ಅಜರಾಮರಣಲಾಗಿದ್ದು ಸರ್ವಸ್ವಾಮಿ ಮಮ ಗುರುವೆಂದುಪಾಸನೆ ಮಾಡ್ಕೊಳಚ್ಚಿತನ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಇದು ಶ್ರೀ ಮುಕುಂದನ ಮಹಿಳೆ ಭಗವಂತ ಮುಕುಂದ ನಾರಾಯಣ. ಮುಕುಂದ ಅಂದ್ರೆ ಅಶಬ್ದ, ಮೋಕ್ಷ ಪ್ರದಾಯಕ ಅಂತೇಳಿ. ಮುಕುಂದ ಮೋಕ್ಷಂ ದದಾತಿ ಅಂತೇಳಿ, ಮೋಕ್ಷ ಪ್ರದಾಯಕನಾದ ಭಗವಂತನ ಹೆಸರು ಮುಕುಂದ ಅಂತ ಹೆಸರು. ಸೊ ಮುಕುಂದನ, ಶ್ರೀ ಮುಕುಂದನ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಭಗವಂತ ಶ್ರೀಕಾರವನ್ನು ಅಂದ್ರೆ ನಿತ್ಯ ಲಕ್ಷ್ಮಿ ಸಹಿತ, ಅಂದ್ರೆ ಲಕ್ಷ್ಮಿ ನಿತ್ಯ ಅವಿಯೋಗಿನಿ ಅನ್ನೋದನ್ನು ಸೂಚನೆ ಮಾಡುವುದು. ಯಾವಾಗಲೂ ಭಗವಂತನ ಜೊತೆಲಿ ಇರಬಹುದು ಲಕ್ಷ್ಮೀ ದೇವಿ. ಅದಕ್ಕೆ ಶ್ರೀ ಮುಕುಂದ ಅಂದ್ರೆ ಲಕ್ಷ್ಮಿ ಒಳಗೆ ಲಕ್ಷ್ಮಿ ರೂಪಕನಾಗಿ ಭಗವಂತ ಇದ್ದಾನೆ, ಅದೇ ವಿಧವಾಗಿ ಲಕ್ಷ್ಮಿ ಜೊತೆಲೇ ಇರ್ತಾನೆ. ಆದ್ದರಿಂದ ಯಾವಾಗಲೂ ಲಕ್ಷ್ಮೀನಾರಾಯಣ ಒಟ್ಟಿಗೆ ಇರ್ತಾರೆ ಅನ್ನೋದನ್ನು ಸೂಚನೆ ಮಾಡುವುದು ಶ್ರೀ ಮುಕುಂದ. ಅಂತಹ ಮೋಕ್ಷದಾಯಕನಾದ ಭಗವಂತನ ಜೊತೆಲಿರುವ ಲಕ್ಷ್ಮೀ ದೇವಿ, ಆ ಭಗವಂತನ ಮಹಿಳೆ ಪತ್ನಿಯಾದ ಲಕ್ಷ್ಮೀ ದೇವಿ ಲಕುಮಿ ಮಹಾಮಹಿಮೆಗೆ ಏನೆಂಬಿ. ಮಹಾಮಹಿಮೆ ಭಗವಂತ ಮಹಿಮಾವಂತ, ಮಹಾಮಹಿಮೆ ಅಂದ್ರೆ ಏನು? ಮಹಾತ್ಮರು ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವರಿಗಿಂತಲೂ ಮಹತ್ತ ಮಹಾಮಹಿಮೆ ಅಂದ್ರೆ ಮಹಾತ್ಮರಾದ ಬ್ರಹ್ಮಾದಿಗಳಕ್ಕಿಂತಲೂ ಮಹತ್ತರವಾಗಿ ಇರುವಂತಹವಳಾದ್ದರಿಂದ ಮಹಾಮಹಿಮೆ ಅಂತೇಳಿ ಲಕ್ಷ್ಮೀನ ಹೇಳ್ತಾ ಇದ್ದಾರೆ. ಅಂತಹ ಮಹಿಮ ಉತ್ತರಾದಂತಹ ಲಕ್ಷ್ಮೀ ದೇವಿ ಅವಳೆಂತವಳು ಅಂದ್ರೆ ಬ್ರಹ್ಮ ಈಶ ಅಮರೇಂದ್ರರ ಸೃಷ್ಟಿ ಸ್ಥಿತಿ ಲಯ ಗೈಸಿ. ಇದು ನಮಗೆ ಅಂಬೃಣಿ ಸೂಕ್ತದಲ್ಲಿ ಬರುವಂತಹ ಒಂದು ವಿಚಾರವನ್ನು ಹೇಳ. ಮಯಾಸೋ ಅನ್ನಮತಿ ಯೋ ಪಶ್ಯತಿ ಯ ಪ್ರಾಣೀತಿ ಏಂ ಶುಣೋತ್ಯುಕ್ತ ಅಮಂತವೋ ಮಾಂತ ಉಪಕ್ಷಿ ಅಂತ ಶ್ರುತಿ ದಿವಂ ತೇ ವದಾಮಿ ಅಹಮೇವ ಸ್ವಯಂಧಾಂ ವದಾಮಿ ದುಷ್ಟಾಮಿ ದುಷ್ಟಂ ದೇವೇ ವಿರುದ ಮಾನುಷೇಭಿ ಅಂತ ಹೇಳುವಾಗ, ಎಂ ಕಾಮಯೇ ತಂ ತಾಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತೇಳಿ ಹೇಳ್ತಾರೆ ಲಕ್ಷ್ಮೀ ದೇವಿ. ಅಂದ್ರೆ ಎಂ ಕಾಮಯೇ ಯಾರನ್ನು ನಾನು ಬಯಸುತ್ತೀನೋ ಅವರನ್ನು, ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂದ್ರೆ ಬ್ರಹ್ಮ ರುದ್ರ ಇಂದ್ರ ಪದವಿಗಳಿಗೆ ಬೇಕಾದವರಿಗೆ ಅವರವರಿಗೆ ಆಯಾ ಪದವಿಗಳನ್ನು ಮಾಡುತ್ತಾ ನಿಯಮನ ಮಾಡುತ್ತಾ ನಾನು ಸೃಷ್ಟಿ ಸ್ಥಿತಿ ಲಯ ಗೈಸಿ. ಭಗವಂತನನ್ನು ಸೃಷ್ಟಿ ಸ್ಥಿತಿ ಲಯ ಮಾಡ್ತಾರೆ ಅಂತ ಹೇಳ್ತೇವೆ. ಲಕ್ಷ್ಮೀ ದೇವಿ ಸೃಷ್ಟಿ ಸ್ಥಿತಿ ಲಯ ಯಾರು? ಭಗವಂತನ ಮಾಡುವುದು ಲಕ್ಷ್ಮೀ ದೇವಿಯ ಅಂತೇಳಿ. ಅಂದ್ರೆ ಇಲ್ಲಿ ಭಗವಂತ ಅವರವರ ಬ್ರಹ್ಮಣಿ ಬ್ರಹ್ಮರೂಪೇ ಸ್ಥಿತಃ ಶಿವರೂಪೇ ಶಿವೇ ಸ್ಥಿತಃ ಅಂತ ಹೇಳಿದಂತೆ ಬ್ರಹ್ಮನ ಒಳಗಿದ್ದು ಭಗವಂತ ಸೃಷ್ಟಿ ಮಾಡ್ತಾನೆ. ಮತ್ತೆ ಲಕ್ಷ್ಮೀ ದೇವಿ ಯಾಕೆ ಅಂದ್ರೆ ಬ್ರಹ್ಮನ ಒಳಗೆ ಇರುವಂತಹ ಬ್ರಹ್ಮನ ಒಳಗಿರುವ ರೂಪಗಳು ಲಕ್ಷ್ಮೀನಾರಾಯಣ ಇಬ್ಬರು ಕೂಡ ಬ್ರಹ್ಮನ ಒಳಗೆ ಅಂತರ್ಯಾಮಿ ರೂಪಗಳಾಗಿರುವಂತಹವರು. ಸೊ ಭಗವಂತ ಲಕ್ಷ್ಮೀ ದೇವಿಯನ್ನು ಚೇತನ ಪ್ರಕೃತಿಯಾದ ಲಕ್ಷ್ಮೀ ದೇವಿ, ಜಡ ಪ್ರಕೃತಿಗೆ ಅಭಿಮಾನಿಯಾದ ಲಕ್ಷ್ಮೀ ದೇವಿ, ಮೂಲ ಪ್ರಕೃತಿಯನ್ನು ಉಪಯೋಗಿಸ್ತಾನೆ. ಆ ಮೂಲ ಪ್ರಕೃತಿಯ ನಿಯಾಮಕರು ಲಕ್ಷ್ಮೀ ದೇವಿ. ಆ ಕಾರಣದಿಂದಲೂ ಅಷ್ಟೇ ಅಲ್ಲದೆ ಬ್ರಹ್ಮದೇವರ ಒಳಗೆ ಕೂಡ ಆ ಅಂತರ್ಗತನಾಗಿರುವ ಲಕ್ಷ್ಮೀನಾರಾಯಣ ರೂಪಗಳು. ಈಗಿರುವಂತಹ ಲಕ್ಷ್ಮೀನಾರಾಯಣರ ರೂಪವನ್ನು ಇಲ್ಲಿ ನಾವು ಯಾವಾಗಲೂ ಸ್ಮರಣೆ ಮಾಡಬೇಕು. ಆ ಕಾರಣದಿಂದ ಸೃಷ್ಟಿ ಲಯ ಭಗವಂತ ಮಾಡುವ ಎಲ್ಲ ಕಾರ್ಯಗಳಲ್ಲಿಯೂ ಕೂಡ ಭಗವಂತನ ಜೊತೆ ಜೊತೆಲಿ ಇದ್ದು ಭಗವಂತನ ಜೊತೆ ಜೊತೆಲಿ ಮಾಡುವವಳಾಗಿದ್ದಲ್ಲ ಲಕ್ಷ್ಮೀ ದೇವಿ. ಲಕ್ಷ್ಮಿಯ ಮೂಲಕವಾಗಿ ಭಗವಂತ ಮಾಡಿಸುತ್ತಾನೆ. ಆದ್ದರಿಂದ ಲಕ್ಷ್ಮಿ ಮಾಡ್ತಾಳೆ ಅಂದಲು ಬ್ರಹ್ಮದೇವರು ಮಾಡ್ತಾರೆ, ರುದ್ರದೇವರು ಮಾಡ್ತಾರೆ, ಬ್ರಹ್ಮರು ಸೃಷ್ಟಿ ಮಾಡ್ತಾನೆ, ರುದ್ರ ಲಯ ಮಾಡ್ತಾನೆ, ಲಕ್ಷ್ಮಿ ಸೃಷ್ಟಿ ಲಯ ಮಾಡ್ತಾಳೆ, ನಾರಾಯಣ ಸೃಷ್ಟಿ ಲಯ ಮಾಡ್ತಾನೆ. ಇವೆಲ್ಲವೂ ಕೂಡ ಎಲ್ಲವೂ ಕರೆಕ್ಟ್ ಸ್ಟೇಟ್ಮೆಂಟ್ಸ್, ನಾವು ಯಥಾ ಯೋಗ್ಯವಾಗಿ ತಗೋಬೇಕು. ಹೇಗೆ? ಅದಕ್ಕೆ ಇಲ್ಲಿ ಹೇಳಿದಂತೆ ಎಂ ಕಾಮಯೇ ತಂ ತಮಗ್ರಂ ಕುಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ಲಕ್ಷ್ಮೀ ದೇವಿ ಹೇಳ್ಕೊಂಡಿದ್ದಾಳೆ. ಇವೆಲ್ಲವೂ ನಾನು ಮಾಡ್ತೀನಿ ಅಂತ ಎಲ್ಲ ಹೇಳ್ತಾ ಬಂದು ಅಹಂ ರುದ್ರಾಯ ಧನುರಾತನಾಮಿ ಬ್ರಹ್ಮದ್ವಿಶೇಷರವೇ ಅಹಂತವಾವು ಅಂತೇಳಿ ರುದ್ರದೇವರನ್ನು ಕೂಡ ಸಂಹಾರ ಮಾಡುವ ರುದ್ರದೇವರ ಮೂಲಕವಾಗಿ ಎಲ್ಲ ಸಂಹಾರ ಕಾರ್ಯವನ್ನು ಅಂದ್ರೆ ರುದ್ರದೇವರಿಗಿಂತ ಕಳಗಿರುವವರ ಸಂಹಾರ ಕಾರ್ಯವನ್ನು ಮುಗಿಸಿದ ನಂತರ ರುದ್ರದೇವರನ್ನು ಕೂಡ ಅವತಾರವನ್ನು ಮುಗಿಸುವಂತೆ ಮಾಡ್ತಾಳೆ ಲಕ್ಷ್ಮೀ ದೇವಿ. ಹಾಗೆ ಮಾಡುವಂತಹ ಲಕ್ಷ್ಮೀ ದೇವಿ ಅದೆಲ್ಲ ಹೇಳಿಬಿಟ್ಟು ಮಮ ಯೋನಿ ರಪ್ಸ್ವಂತ ಸಮುದ್ರೆ, ನನಗೂ ಕಾರಣಭೂತನಾದವನು ಮೂಲ ಕಾರಣನಾದವನು ಭಗವಂತ ನಾರಾಯಣ ಅಲ್ಲಿ ಸಮುದ್ರದಲ್ಲಿ ಮಲಗಿದ್ದಾನೆ ಅಂತೇಳಿ ಹೀಗೆ ಹೇಳುವುದರ ಮೂಲಕವಾಗಿ ನಾನು ಇವೆಲ್ಲ ಮಾಡ್ತಾ ಇದ್ದೀನಿ, ಆದ್ರೆ ನನ್ನಿಂದ ಇವೆಲ್ಲವೂ ಮಾಡಿಸುವವನು ನಾರಾಯಣನಾಗಿದ್ದಾನೆ ಅಂತ ಹೇಳಿ. ಆದ್ದರಿಂದ ಮಾಡಿಸುವನು ನಾರಾಯಣ, ಆದ್ದರಿಂದ ಭಗವಂತ ಸೃಷ್ಟಿಸಲೇ ಮಾಡ್ತಾನೆ. ಲಕ್ಷ್ಮೀ ದೇವಿ ಮೂಲಕ ಮಾಡ್ತಾನಾದ್ದರಿಂದ ಲಕ್ಷ್ಮಿಯೂ ಮಾಡ್ತಾಳೆ. ಬ್ರಹ್ಮ ರುದ್ರಾದಿಗಳ ಮೂಲಕವಾಗಿ ಬ್ರಹ್ಮನಿಂದ ಸೃಷ್ಟಿ, ರುದ್ರನಿಂದ ಲಯವನ್ನು ಮಾಡಿಸುತ್ತಾನೆ. ಆದ್ದರಿಂದ ಅವರು ಕೂಡ ಆ ವಿಧವಾಗಿಯೇ ಅಸ್ವತಂತ್ರ ಕರ್ತರಾಗಿ ಅವರು ಇದ್ದಾರೆ. ಹೀಗೆ ನಾವು ಯಥಾಯೋಗ್ಯವಾಗಿ ಅವರನ್ನು ತಗೋಬೇಕು. ಅದಕ್ಕೆ ಇಲ್ಲಿ ಲಕ್ಷ್ಮೀ ದೇವಿ ಬ್ರಹ್ಮ ಈಶ ಅಮರೇಂದ್ರರ, ಬ್ರಹ್ಮದೇವರು, ಈಶ ರುದ್ರದೇವರು, ಅಮರೇಂದ್ರರು ಅಂದ್ರೆ ದೇವೇಂದ್ರ, ಈ ವಿಧವಾಗಿ ಅವರೆಲ್ಲರನ್ನು ಕೂಡ ಸೃಷ್ಟಿ ಸ್ಥಿತಿ ಲಯ ಗೈಸಿ ಅವರನ್ನು ಸೃಷ್ಟಿ ಮಾಡುವುದು, ಅವರ ಮೂಲಕವಾಗಿ ಜಗತ್ತಿನಲ್ಲಿರುವ ಸಮಸ್ತ ಇತರ ಪ್ರಾಣ ಜೀವರಾಶಿಗಳನ್ನೆಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಲಯ ಮಾಡಿ ಅವರೆಲ್ಲರನ್ನು ಕೂಡ ಆವಿಧವಾದ ಎಲ್ಲ ಸ್ಥಿತಿಗಳಿಗೂ ಕರ್ಕೊಂಡೋಗಿ ಅವರವರ ಧಾಮಗಳ ಕಲ್ಪಿಸಿ, ಇಲ್ಲಿ ಬ್ರಹ್ಮ ಈಶ ಅಮರೇಂದ್ರರನ್ನು ಅವರವರ ಧಾಮಗಳಿಗೆ ಕಳಿಸುವುದು ಅಂದ್ರೆ ಏನು ಅಂದ್ರೆ, ಈಗ ಬ್ರಹ್ಮದೇವರಂತ ಹೇಳಿದ್ರೆ ಬ್ರಹ್ಮದೇವರು ಬ್ರಹ್ಮ ಪದವಿಯಿಂದ ಬಂದವರು, ಬ್ರಹ್ಮ ಪದವಿಗೆ ಹೋಗುವವರು ಅಂದ್ರೆ ಮುಂಚಿನ ಕಲ್ಪದಲ್ಲಿ ವಾಯುದೇವರಾಗಿ ಬ್ರಹ್ಮ ಪದವಿಗೆ ಹೋಗುವವರು ಅವರು ಬ್ರಹ್ಮನೇ, ಬ್ರಹ್ಮ ಪದವಿಯಾಗಿ ಮುಗಿದು ಮೋಕ್ಷಕ್ಕೆ ಹೋಗುವವರು ಅವರು ಬ್ರಹ್ಮದೇವರು. ಸೊ ಇವು ಈ ಬ್ರಹ್ಮ ಅಂತ ಹೇಳಿದ್ರೆ ಬ್ರಹ್ಮಗೆ ಬೇಕಾದ ಧಾಮವನ್ನು ಕಲ್ಪಿಸುವುದು ಅಂದ್ರೆ ಬ್ರಹ್ಮ ಮೋಕ್ಷಕ್ಕೆ ಹೋಗುವ ಬ್ರಹ್ಮದೇವರಿಗೆ ಮೋಕ್ಷ ಸ್ಥಿತಿಗೆ ಬೇಕಾದ ಮೋಕ್ಷ ಸ್ಥಾನದಲ್ಲಿ ವೈಕುಂಠ ಅನಂತಾಸನ ಶ್ವೇತ ದ್ವೀಪದಲ್ಲಿ ಅಲ್ಲಿ ಬ್ರಹ್ಮದೇವರಿಗೆ ಬೇಕಾದ ಸ್ಥಾನವನ್ನು ಕಲ್ಪಿಸುವುದು ಅದು ಒಂದು. ಈಗ ಬ್ರಹ್ಮ ಪದವಿಗೆ ಬರುವಂತಹ ಅವರು ಯಾರಿದ್ದಾರೋ ಆ ಜೀವನಿಗೆ ಆ ಬ್ರಹ್ಮ ಪದವಿಗೆ ಬರುವಾಗ ಆ ಬ್ರಹ್ಮದೇವರಿಗೆ ಬೇಕಾದ ಸತ್ಯಲೋಕವನ್ನು ನಿರ್ಮಾಣ ಮಾಡುವುದು, ಹೀಗೆ ಆಯಾ ಜೀವಗಳಿಗೆ ಅವರವರಿಗೆ ಬೇಕಾದ ಧಾಮವನ್ನು ನಿವಾಸ ಸ್ಥಾನವನ್ನು ಕಲ್ಪಿಸಿ ಕೊಡ್ತಾಳೆ ಲಕ್ಷ್ಮೀದೇವಿ ಅಂತ ಹೇಳ್ತಾ ಇದ್ದಾರೆ. ಅದೇ ವಿಧವಾಗಿ ಈಶಾ ಅಂದ್ರೆ ರುದ್ರದೇವರು, ಸೊ ರುದ್ರ ಪದವಿಗೆ ಬರುವಂತಹ ಅವರಿಗೂ ರುದ್ರದೇವರಿಗೆ ಕೈಲಾಸ, ಅದೇ ವಿಧವಾಗಿ ಈಶಾ ರುದ್ರ ಪದವಿಯಿಂದ ಶೇಷ ಪದವಿಗೆ ಹೋಗುವವರು ಅವರಿಗೆ ಬೇಕಾದ ನಿವಾಸ ಸ್ಥಾನ, ಅಲ್ಲಿ ಅಮುಕ್ತ ವೈಕುಂಠದಲ್ಲಿ ಅಮುಕ್ತ ಶೇಷರಿದ್ರೆ ಅಮುಕ್ತ ವೈಕುಂಠದಲ್ಲಿ ಬೇಕಾದ ಸ್ಥಾನ, ಅದೇ ವಿಧವಾಗಿ ಮುಕ್ತ ಶೇಷ ಇದ್ರೆ ಮುಕ್ತ ಶೇಷನಿಗೆ ಬೇಕಾದ ಮುಕ್ತ ವೈಕುಂಠ ಸ್ಥಾನ ಅದನ್ನು ಕೂಡ ಕಲ್ಪಿಸುವವಳು, ಇದೆಲ್ಲ ಕಲ್ಪಿಸುವವಳು ಲಕ್ಷ್ಮೀದೇವಿ ಆಗಿದ್ದಾಳೆ. ಈಶ ಅಮರೇಂದ್ರರು ದೇವೇಂದ್ರ, ಮೋಕ್ಷಕ್ಕೆ ಹೋದ ದೇವೇಂದ್ರನಿಗೆ ಬೇಕಾದ ಮುಕ್ತಿ ಸ್ಥಾನದಲ್ಲಿ ಬೇಕಾದಂತಹ ನಿವಾಸ ಸ್ಥಾನವನ್ನು ಅಲ್ಲಿ ಕಲ್ಪಿಸಿಕೊಡ್ತಾಳೆ ಲಕ್ಷ್ಮೀದೇವಿ. ಇಲ್ಲಿ ಇರುವಂತಹ ಅಮುಕ್ತ ಸ್ಥಾನದಲ್ಲಿ ಇರುವಂತಹ ದೇವೇಂದ್ರನಿಗೆ ಬೇಕಾದ ಸ್ವರ್ಗಲೋಕಾದಿಗಳನ್ನು ಇಲ್ಲಿ ಕಲ್ಪನೆ ಮಾಡಿ ಸೃಷ್ಟಿ ಮಾಡಿ ಆ ಬೇಕಾದ ನಿವಾಸ ಸ್ಥಾನವನ್ನು ನೆಲೆಗೊಳಿಸಿ ಲಕ್ಷ್ಮೀದೇವಿ ಅವರವರಿಗೆ ಇರುವ ಜಾಗ ಎಲ್ಲ ಸ್ಥಾನವನ್ನು ಮಾಡಿಸಿಕೊಡ್ತಾಳೆ ಲಕ್ಷ್ಮೀದೇವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ವಿಧವಾಗಿ ಕಲ್ಪಿಸಿ ಕೊಡುವಳು ಅಜರಾಮರಣಲಾಗಿದ್ದು ಅಂತ. ಜರ ಅಂದ್ರೆ ಮುದಿತನ, ಮರಣ ಸಾವು, ಅಜರಾಮರಣ ಜರಾಮರಣಗಳಿಲ್ಲದೆ ಅಂದ್ರೆ ಓಲ್ಡ್ ಏಜ್ ಅಂಡ್ ಡೆತ್ ಇಲ್ಲದೆ ಇರುವುದು. ಮತ್ತೆ ದೇವತೆಗಳು ಕೂಡ ಜರಾಮರಣಗಳಿಲ್ಲ. ಸೊ ಏನು ವಿಶೇಷ, ಲಕ್ಷ್ಮೀದೇವಿಗೂ ಜರಾಮರಣಗಳಿಲ್ಲ, ಅಜರಾಮರಣರು, ದೇವತೆಗಳು ಕೂಡ ಅಜರಾಮರಣರು, ಏನು ವಿಶೇಷ ಲಕ್ಷ್ಮೀದೇವಿ? ದೇವತೆಗಳು ಅಜರಾಮರಣರಂದ್ರೆ ಅವು ಇಲ್ಲ, ಮುದಿತನ ಇಲ್ಲ ಅಂತ ಹೇಳಿದ್ರೆ ಅದು ಲಿಮಿಟೆಡ್ ಆಗಿ, ಯಾಕಂದ್ರೆ ಅವರಿಗೆ ಕೂಡ ಪ್ರಳಯ ಸಮಯದಲ್ಲಿ ದೇಹಾಂತ ಇದೆ. ದೇವತೆಗಳಿಗೂ ಪ್ರಳಯ ಸಮಯದಲ್ಲಿ ದೇಹಾಂತವಿದೆ. ಆದರೆ ಲಕ್ಷ್ಮೀದೇವಿಗೆ ಯಾವತ್ತು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಸ್ಥೂಲ ದೇಹವೇ ಇಲ್ಲವಾದ್ದರಿಂದ ಸ್ಥೂಲ ದೇಹ ತ್ಯಾಗರೂಪವಾದ ಮರಣ ಯಾವತ್ತೂ ಲಕ್ಷ್ಮೀದೇವಿಗೆ ಇಲ್ಲ. ನಾರಾಯಣ ಲಕ್ಷ್ಮೀದೇವರು ಇವರಿಬ್ಬರು ಕೂಡ ಅಕ್ಷರರು ಅಂತ ಕರೆಯಲ್ಪಡುವರು. ಅದಕ್ಕೆ ಕ್ಷರಶ್ಚಾಕ್ಷರೇವತ ಅಂತ ಹೇಳಿದಂತೆ ಅಕ್ಷರಳಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಂತೆಯೇ ಲಕ್ಷ್ಮೀದೇವಿಗಿಂತ ಉತ್ತಮನಾದ ಅಕ್ಷರನಾದ ಭಗವಂತ, ಇವರಿಬ್ಬರು ಅಕ್ಷರರು. ಅಕ್ಷರರು ಅಂದ್ರೆ ಸ್ಥೂಲ ದೇಹ ಯಾವತ್ತೂ ಇಲ್ಲ, ಸ್ಥೂಲ ದೇಹ ನಾಶವನ್ನುವುದೇ ಇಲ್ಲ. ಅದಕ್ಕೆ ಲಕ್ಷ್ಮೀದೇವಿಗೆ ನಾಲ್ಕು ವಿಧ ನಾಶಗಳಲ್ಲಿ ಮೂರು ನಾಶಗಳು ಲಕ್ಷ್ಮೀದೇವಿಗೆ ಇಲ್ಲ, ಭಗವಂತನಿಗೆ ನಾಲ್ಕು ವಿಧ ನಾಶಗಳು ಇಲ್ಲ. ಲಕ್ಷ್ಮೀದೇವಿಗೂ ಭಗವಂತನಿಗೂ ವ್ಯತ್ಯಾಸ ಪೂರ್ಣತ್ವ, ಭಗವಂತನಿಗೆ ಪೂರ್ಣತ್ವ ಇದೆ, ಕಂಪ್ಲೀಟ್ನೆಸ್, ಇನ್ಫೈನೈಟ್ನೆಸ್. ಆ ಭಗವಂತನಿಗೆ ಇರುವಂತಹ ಇನ್ಫೈನೈಟ್ನೆಸ್ ಲಕ್ಷ್ಮೀದೇವಿಗೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಸೊ ಅಂದ್ರೆ ಸ್ವತಂತ್ರ ಗುಣ ಇನ್ಫೈನೈಟ್ನೆಸ್ ಅಲ್ಲಿ ಎಲ್ಲವೂ ಬರುತ್ತೆ, ಸ್ವತಂತ್ರಾದಿ ಗುಣಗಳೆಲ್ಲ ಕೂಡ ಆ ಎಲ್ಲ ಗುಣಗಳು ಭಗವಂತನಿಗಿರುವ ವಿಶೇಷ ಗುಣಗಳು ಲಕ್ಷ್ಮೀದೇವಿಗೆ ಆ ವಿಶೇಷ ಗುಣಗಳಿಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ಲಕ್ಷ್ಮೀದೇವಿ ಅಜರಾಮರಣಲಾಗಿದ್ದು ಅಂದ್ರೆ ಲಕ್ಷ್ಮೀದೇವಿಗಿರುವ ಅಜರಾಮರಣತ್ವ ಮಿಕ್ಕ ದೇವತೆಗಳಿಗಿರುವ ಅಜರಾಮರಣತ್ವಕ್ಕಿಂತಲೂ ವಿಲಕ್ಷಣವಾಗಿದ್ದು ವಿಶೇಷವಾಗಿರುವಂತಹದ್ದು ಅಂತ ನಾವು ಚಿಂತನೆ ಮಾಡಬೇಕು. ಅಂತಹ ಅಜರಾಮರಣಲಾಗಿರುವಂತಹ ಲಕ್ಷ್ಮೀದೇವಿ ಅವಳು ಏನು ಮಾಡ್ತಾಳೆ ಅಂದ್ರೆ, ಸರ್ವಸ್ವಾಮಿ ಮಮ ಗುರುವೆಂದು ಉಪಾಸನೆ ಮಾಡ್ಪಳು ಅಚ್ಯುತನ. ಅಚ್ಯುತ, ಚ್ಯುತಿ ಅಂದ್ರೆ ನಾಶ, ಚ್ಯುತಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆರ್ ಡಿಸ್ಟ್ರಕ್ಷನ್, ಎರಡು ಇಲ್ಲದವನಾದ್ದರಿಂದ ಭಗವಂತ ಅಚ್ಯುತ. ಅಷ್ಟೇ ಅಲ್ಲದೆ ಚ್ಯುತಿ ಇಲ್ಲ ಅಂದ್ರೆ ಏನು, ಡಿಸ್ಪ್ಲೇಸ್ಮೆಂಟ್ ಇಲ್ಲ ಅಂದ್ರೇನು? ಭಗವಂತನದ್ದು ಅದು ಒಂದು ಪದವಿ ಅಲ್ಲ. ನಾರಾಯಣ ಮತ್ತು ನಾರಾಯಣ ಒಬ್ರು, ನಾಳೆ ಅಂದ್ರೆ ಇನ್ನೊಂದು ಯಾವಾಗಲೋ ಇನ್ನೊಬ್ಬ ನಾರಾಯಣ ಬರ್ತಾನ ಅನ್ನುವ ಪ್ರಸಂಗ ಯಾವತ್ತೂ ಇಲ್ಲ. ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಒಬ್ಬನೇ ನಾರಾಯಣ, ಏಕೋ ನಾರಾಯಣ. ಸೊ ಅವನು ಅದು ಪದವಿ ಅಲ್ಲ, ಅದು ಸರ್ವೋತ್ತಮತ್ವ ಇರುವಂತಹ ಒಂದೇ ಒಂದು ಸರ್ವ ವಿಲಕ್ಷಣವಾದ ಸರ್ವ ಉತ್ತಮನಾದ ಚೈತನ್ಯ, ಅದೇ ಪರಮಾತ್ಮ. ಅವನೊಬ್ಬನೇ ಹಾಗಿರುವಂತ ಕಾರಣದಿಂದ ಅವನಿಗೆ ಅಚ್ಯುತ ಅಂತ ಹೆಸರು. ಅವನಿಗೆ ಯಾವತ್ತೂ ಚ್ಯುತಿ ಇಲ್ಲ. ಆ ಭಗವಂತನಂತಲೇ ಲಕ್ಷ್ಮಿಯು ಒಂದು ವಿಧವಾಗಿ ಅಚ್ಯುತಳೆ ಅಂದ್ರೆ ಲಕ್ಷ್ಮೀ ದೇವಿದು ಕೂಡ ಪದವಿ ಅಲ್ಲ. ಒಂದೇ ಲಕ್ಷ್ಮೀದೇವಿಯ ಯಾವತ್ತು ಇವತ್ತು ಒಬ್ಬಳು ಲಕ್ಷ್ಮಿ ಮತ್ತು ಇನ್ನೂ ಯಾವಾಗಲೂ ಇನ್ನೊಬ್ಬಳು ಲಕ್ಷ್ಮಿ ಅಂತ ಇಲ್ಲ. ಲಕ್ಷ್ಮೀದೇವಿದು ಕೂಡ ಪದವಿಯಲ್ಲ, ಯಾವತ್ತು ಅಮುಕ್ತ ಸ್ಥಾನದಲ್ಲಿ ಮುಕ್ತ ಆಗಲಿ, ಮುಕ್ತ ಮುಕ್ತ ಪ್ರಪಂಚದಲ್ಲಿ ಸಮಸ್ತ ಜಗತ್ತಿನಲ್ಲಿ ಕೂಡ ಯಾವತ್ತು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ನಿತ್ಯ ಅವಿಯೋಗಿನಿ ನಿತ್ಯ ಮುಕ್ತಳು ಒಬ್ಬಳೇ ಲಕ್ಷ್ಮೀದೇವಿ. ಹೀಗೆ ಲಕ್ಷ್ಮೀ ನಾರಾಯಣರಿಬ್ಬರೂ ಕೂಡ ಅವರು ಒಂದು ವಿಧವಾಗಿ ಅಚ್ಚುತರು. ಅಂದ್ರೆ ಪದವಿ ಡಿಸ್ಪ್ಲೇಸ್ ಪದವಿ ಹೋಗುವುದು ಅನ್ನೋದೇ ಇಲ್ಲ, ಯಾವತ್ತೂ ಇರುವಂತಹ ಅವರು, ಯಾವಾಗಲೂ ಒಂದೇ ರೀತಿಯಲ್ಲಿ ಇರುವಂತಹ ಅವರು. ಅದಕ್ಕೆ ಕೂಟಸ್ಥ ಅಂತಲೂ ಲಕ್ಷ್ಮೀದೇವಿಗೆ ಅಕ್ಷರ ಕೂಟಸ್ಥ ಅಂತ, ಕೂಟಸ್ಥ ಯಾವ ವಿಕಾರವಿಲ್ಲದೆ ಯಾವುದೂ ಇಲ್ಲದೆ ವೇರಿಯೇಷನ್ ಇಲ್ಲದೆ ಇರುವಂತಹ ಅವಳು. ಸೊ ನಿತ್ಯ ಮುಕ್ತಳು. ಅದಕ್ಕೆ ಮಿಕ್ಕವರಿಗೆಲ್ಲರಿಗೂ ಮೋಕ್ಷಕ್ಕೆ ಈಗ ಇರುವಂತಹ ಮುಕ್ತ ಜೀವರಿಗೆ ಕೂಡ ಅವರಿಗೆ ಅಜರಾಮರಾಗಿರಬಹುದು, ಆದ್ರೆ ಅವರಿಗೆ ಒಂದು ಕಾಲದಲ್ಲಿ ದೇಹ ನಾಶವಿತ್ತು, ಈಗ ದೇಹ ನಾಶವಿಲ್ಲ, ಅವರಿಗೆ ಸ್ಥೂಲ ದೇಹ ಈಗ ಇಲ್ಲ, ಆದ್ರೆ ಒಂದಾನೊಂದು ಕಾಲದಲ್ಲಿ ಸ್ಥೂಲ ದೇಹ ಇತ್ತು. ಹೀಗೆ ಎಲ್ಲರೂ ಕೂಡ ಯಾವತ್ತೋ ಒಂದು ಸಾರಿ ಸ್ಥೂಲ ದೇಹ ಇರುವವರು, ಲಕ್ಷ್ಮೀನಾರಾಯಣರು ಬಿಟ್ಟರೆ ಮಿಕ್ಕವರೆಲ್ಲರೂ ಕೂಡ. ಆದ್ದರಿಂದ ಲಕ್ಷ್ಮೀದೇವಿ ಅಂತಹ ಭಗವಂತನ ಅಚ್ಯುತನಾದ ಭಗವಂತನ ಸೇವೆಯನ್ನು, ಮಮಸ್ವಾಮಿ ನನಗೆ ಒಡೆಯನಾಗಿರುವವನು ಅಂತ ಹೇಳಿ, ಗುರುವು ನನ್ನ ಗುರುವಾಗಿದ್ದಾನೆ, ನನಗೆ ಬೋಧಕನಾಗಿದ್ದಾನೆ, ನನ್ನನ್ನು ನಿತ್ಯವೂ ರಕ್ಷಣೆ ಮಾಡ್ತಾನೆ, ನನ್ನ ಪತಿಯಾಗಿದ್ದಾನೆ ಅಂತ ಹೇಳಿ ಭಗವಂತನನ್ನು ನಿತ್ಯವೂ ಉಪಾಸನೆ ಮಾಡ್ತಾಳೆ. ಅದಕ್ಕೆ ಗುರುವೆಂದು ಉಪಾಸನೆ ಮಾಡ್ಪಳು ಅಚ್ಯುತನ, ಅಚ್ಯುತನ ಉಪಾಸನೆಯನ್ನು ನಿತ್ಯವೂ ಮಾಡ್ತಾ ಇರ್ತಾಳೆ ಲಕ್ಷ್ಮೀದೇವಿ, ಮಮ ಗುರು ಅಂತ ಹೇಳಿ ಮಾಡ್ತಾಳೆ ಅಂತ ಹೇಳಿ ಲಕ್ಷ್ಮೀದೇವಿಯ ಮಹಾತ್ಮನ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅದೇ ಶ್ರೀ ಮುಕುಂದನ ಮಹಿಳೆ ಲಕುಮಿ ಮಹಾಮಹಿಮೆಗೇನೆಂಬೆ ಬ್ರಹ್ಮೇ ಶಾಮರೇಂದ್ರರ ಸೃಷ್ಟಿ ಶಿಲಯ ಗೈಸಿ ಅವರವರ ಧಾಮಗಳ ಕಲ್ಪಿಸಿ ಕೊಡುವ ಲಜರಾಮರಣಲಾಗಿದ್ದು ಸರ್ವ ಸ್ವಾಮಿ ಮಮ ಗುರುವೆಂದು ಉಪಾಸನೆ ಮಾಡ್ಪಳಚ್ಯುತನ. ಆ ಲಕ್ಷ್ಮೀದೇವಿ ಈಸು ಮಹಿಮೆಗಳುಳ್ಳ ಲಕ್ಷ್ಮಿ ಪರೇಶನಾನಂತಾಂಶ ಗುಣದೊಳು ಲೇಷಲೇಷಕ್ಕೆ ಸರಿಯನಿಶಲ ವಾವ ಕಾಲದಲ್ಲಿ ದೇಶಕಾಲ ಅತೀತ ಲಕ್ಷ್ಮಿಗೆ ಕೇಶವನ ವಕ್ಷಸ್ಥಲವೇ ಅವಕಾಶವಾಯಿತು ಇವನ ಮಹಿಮೆ ವ್ಯಾಪ್ತಿಗೆಣೆಯುಂಟೆ ಅಂತ ಹೇಳಿ ಇಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಈಸು ಮಹಿಮೆಗಳುಳ್ಳ ಲಕ್ಷ್ಮಿ, ಇಂಥ ಅನೇಕ ಅನೇಕ ಮಹಿಮೆಗಳಿರುವಂತಹ ಲಕ್ಷ್ಮೀದೇವಿ ಪರೇಶನ ಅನಂತಾಂಶ ಗುಣದ, ಇಷ್ಟು ಮಹಿಮೆ ಉಳ್ಳವಳಾದರೂ ಕೂಡ ಲಕ್ಷ್ಮೀದೇವಿ ಆ ಪರಮೇಶ್ವರ ಪರಮಾತ್ಮನಾದಂತಹ ಸರ್ವೋತ್ತಮನಾದ ಭಗವಂತನ ಅನಂತಾಂಶ ಗುಣದೋಳು, ಇನ್ಫಿನಿಟೆಸಿಮಲ್ ಗುಣ ಅಂದ್ರೆ ಬಹಳ ಒಂದು ಸ್ಮಾಲ್ ಫ್ರಾಕ್ಷನ್ ಆಫ್ ಗುಣ ತಗೊಂಡ್ರು ಕೂಡ ಆ ಗುಣದ ಒಳಗೆ ಲೇಷ ಲೇಷಕ್ಕೆ ಅದರ ಒಂದು ಸ್ಮಾಲ್ ಫ್ರಾಕ್ಷನ್ ತಗೊಂಡ್ರು ಅದಕ್ಕೂ ಕೂಡ ಸರಿ ಎನಿಸಲು ಆ ಲಕ್ಷ್ಮೀದೇವಿ ಆ ನಾರಾಯಣನಿಗೆ ಸಮಲಲ್ಲ. ಅದಕ್ಕೆ ಲಕ್ಷ್ಮೀದೇವಿಗೆ ಸಮಾನ ಅಂತಲೂ ಕರೀತಾರೆ, ಸಮಾಸಮ ಅಂತ ದಾಸರು ಒಂದು ಕಡೆ ವರ್ಣನೆ ಮಾಡ್ತಾರೆ. ಲಕ್ಷ್ಮೀದೇವಿ ಒಂದು ವಿಧವಾಗಿ ಸಮಳು, ಒಂದು ವಿಧವಾಗಿ ಅಸಮಳು. ಹೇಗೆ ಸಮಳು ಅಂತ ಹೇಳಿದರೆ ಭಗವಂತ ಎಷ್ಟು ರೂಪಗಳಲ್ಲಿ ತಗೊಂಡ ಅಷ್ಟು ರೂಪಗಳು ಭಗವಂತನ ಜೊತೆಯೇ ನಿತ್ಯ ವಿಯೋಗಿನ, ಆದ್ದರಿಂದ ಅಷ್ಟು ರೂಪಗಳಂದ್ರೆ ದೇಶತಃ ಕಾಲತಃ ಸಮವ್ಯಾಪ್ತಿ ಉಳ್ಳವಳಾಗಿದ್ದಾರೆ, ಆದ ಕಾರಣ ಸಮಾನ. ಅದೇ ಗುಣಗಳು ತಗೊಂಡಾಗ ಅದಕ್ಕೆ ಅನಂತಾನಂತ ಗುಣದೊಳು, ಗುಣ ತಗೊಂಡಾಗ ಲಕ್ಷ್ಮೀದೇವಿಗೂ ನಾರಾಯಣನಿಗೂ ಯಾವ ಸಾಮ್ಯವೂ ಇಲ್ಲ. ಗುಣದ ಒಳಗೆ ಯಾವ ಗುಣದ ಒಳಗೆ ಕೂಡ ಭಗವಂತನ ಯಾವ ಗುಣವನ್ನು ತಗೊಂಡ್ರು ಕೂಡ ಆ ಗುಣದ ಒಳಗೆ ಒಂದು ಸ್ಮಾಲ್ ಫ್ರಾಕ್ಷನ್ ತಗೊಂಡ್ರು ಕೂಡ ಅಷ್ಟು ಫ್ರಾಕ್ಷನ್ ಕೂಡ ಲಕ್ಷ್ಮೀದೇವಿ ಅದಕ್ಕೂ ಸಮಲಲ್ಲ, ಅದಕ್ಕೆ ಅವಳು ಅಸಮಲ ಆಗ್ತಾಳೆ. ಸೊ ಈ ವಿಧವಾಗಿ ಗುಣ ವಿಷಯದಲ್ಲಿ ಲಕ್ಷ್ಮೀದೇವಿ ಸಮಳಲ್ಲ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲಕ್ಷ್ಮಿ ಪರೇಶನ ಅನಂತಾಂಶ ಗುಣದೊಳು ಇನ್ಫಿನಿಟೆಸ್ಮಲ್ ಅಂದ್ರೆ ಅನೇಕ ವಿಭಾಗಗಳು ಮಾಡಿದ್ರೆ ಒಂದ್ ಸ್ಮಾಲ್ ಫ್ರಾಕ್ಷನ್ ತಗೊಂಡ್ರು ಅದರ ಒಳಗೆ ಲೇಷ ಲೇಷಕ್ಕೆ ಅದರಲ್ಲಿ ಒಂದು ಸ್ಮಾಲ್ ಫ್ರಾಕ್ಷನ್ ಆಫ್ ಎ ಸ್ಮಾಲ್ ಫ್ರಾಕ್ಷನ್ ಅಷ್ಟು ತಗೊಂಡ್ರು ಕೂಡ ಅದಕ್ಕೆ ಸರಿ ಎನಿಸಲು ಲಕ್ಷ್ಮೀದೇವಿ ಸರಿ ಎನಿಸುವುದಿಲ್ಲ. ಆವಾವ ಕಾಲದಲ್ಲಿ ಎಟ್ ಎನಿ ಟೈಮ್ ಯಾವಾಗಲೂ ಕೂಡ ಲಕ್ಷ್ಮೀದೇವಿ ಭಗವಂತನ ಒಂದು ಫ್ರಾಕ್ಷನ್ ಆಫ್ ಎ ಗುಣ ತಗೊಂಡು ಅದಕ್ಕೆ ಸಮಳಲ್ಲ ಅಂತ ಹೇಳಿ ಅದಕ್ಕೆ ಆ ಗುಣ ಚಿಂತನೆ ಮಾಡುವಾಗ ಲಕ್ಷ್ಮೀದೇವಿ ಕೂಡ ಭಗವಂತನ ಗುಣಗಳಿಗೆ ಆ ಚಿಂತನೆ ಮಾಡ್ತಾ ಮಾಡ್ತಾ ಆ ಗುಣಗಳ ಕೊನೆ ಕಾಣದವಳಾಗಿದ್ದಾಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿ ದೇಶ ಕಾಲ ಸೊ ಸರಿ ಎನಿಸಲು ಅವಾವ ಕಾಲದಲ್ಲಿ ದೇಶ ಕಾಲ ಅತೀತ ಲಕ್ಷ್ಮಿಗೆ ಕೇಶವನ ವಕ್ಷ ಸ್ಥಳವೇ ಅವಕಾಶವಾಯಿತು. ಇಲ್ಲಿ ದೇಶ ಕಾಲಾತೀತ ಯಾರು? ದೇಶ ಕಾಲಾತೀತರು ನಾರಾಯಣನ ಲಕ್ಷ್ಮೀದೇವಿಯ, ಇಬ್ಬರು ಕೂಡ ದೇಶಕ್ಕೆ ಕಾಲಕ್ಕೆ ಅತೀತರು. ದೇಶಕ್ಕೆ ಕಾಲಕ್ಕೆ ಅತೀತಲಾಗಿರುವ ಲಕ್ಷ್ಮೀದೇವಿಗೂ ಒಡೆಯನಾದ ಭಗವಂತ ನ್ಯಾಚುರಲಿ ದೇಶ ಕಾಲ ಅತೀತ. ಸೊ ಲಕ್ಷ್ಮೀದೇವಿಗೆ ಎಲ್ಲ ದೇಶಗಳು ಎಲ್ಲ ಕಾಲಗಳಿಗೆ ಮೀರಿ ನಿಂತಿದ್ದಾಳೆ. ಅಂದ್ರೆ ಏನು? ಎಲ್ಲ ದೇಶಗಳು ಪ್ರದೇಶಗಳು ಎಲ್ಲ ಕಾಲಗಳು ಕೂಡ ಲಕ್ಷ್ಮೀದೇವಿಯನ್ನು ನಿಯಮನ ಮಾಡುವುದಿಲ್ಲ. ಯಾಕಂದ್ರೆ ಲಕ್ಷ್ಮೀದೇವಿ ಜಡ ಪ್ರಕೃತಿಗೆ ನಿಯಾಮಕಳು, ಶಿ ಇಸ್ ದ ಕಂಟ್ರೋಲರ್ ಆಫ್ ಜಡ ಪ್ರಕೃತಿ. ಜಡ ಪ್ರಕೃತಿಗೆ ಕಂಟ್ರೋಲರ್, ಕಾಲಕ್ಕೂ ಕಂಟ್ರೋಲರ್. ಕಾಲವೂ ಕೂಡ ಲಕ್ಷ್ಮಿಯ ವಶದಲ್ಲಿದೆ. ಆ ಕಾಲ ಲಕ್ಷ್ಮಿಯ ವಶದಲ್ಲಿದೆ. ಅದು ಹೇಗೆ ಅಂದ್ರೆ ಭಗವಂತನ ಅನುಗ್ರಹ, ಭಗವಂತನ ವಶದಲ್ಲಿ ಇದೆ ಕಾಲ, ಲಕ್ಷ್ಮೀ ದೇವಿಯ ವಶದಲ್ಲಿಯೂ ಇದೆ. ಆದ್ರೆ ಭಗವಂತನ ವಶದಲ್ಲಿ ಕಾಲ ಇರುವುದು ಭಗವಂತನ ಸ್ವಾತಂತ್ರ್ಯ ಗುಣದಿಂದ, ಅವನು ಸ್ವತಂತ್ರನಾದ್ದರಿಂದ ತನ್ನ ವಶದ ಒಳಗೆ ಕಾಲವನ್ನು ಇಟ್ಟುಕೊಂಡಿದ್ದಾನೆ. ಸ್ವತಂತ್ರನಾದ ಭಗವಂತ ಲಕ್ಷ್ಮೀ ದೇವಿಗೂ ಆ ಕಾಲ ನಿಯಾಮಕತ್ವ ಶಕ್ತಿಯನ್ನು ಕೊಟ್ಟಿದ್ದಾನೆ, ಕಾಲಾತೀತತ್ವವನ್ನು ಕೊಟ್ಟಿದ್ದಾನೆ. ಆದ್ರೆ ಅದು ಭಗವಂತ ಕೊಟ್ಟಿದ್ದಾನಾದ್ದರಿಂದ ಲಕ್ಷ್ಮೀ ದೇವಿಗೆ, ಅಂದ್ರೆ ಕಾಲಾತೀತತ್ವ ಅನ್ನುವ ಶಕ್ತಿಯನ್ನು ಭಗವಂತ ಲಕ್ಷ್ಮೀ ದೇವಿಗೆ ಪ್ರಸಾದ ಮಾಡಿದ್ದಾನೆ. ಅದೇ ವಿಧವಾಗಿ ದೇಶಾತೀತ, ಲಕ್ಷ್ಮೀ ದೇವಿ ದೇಶಾತೀತಳು, ಅಂದ್ರೆ ದೇಶವನ್ನು ಮೀರಿ ನಿಂತವಳು. ಎಲ್ಲ ಪ್ರದೇಶಗಳು ಕೂಡ ಲಕ್ಷ್ಮಿಯನ್ನು ಒಳಗೇ ಇದೆ, ಲಕ್ಷ್ಮಿಯನ್ನು ಒಳಗೊಳ್ಳು ಅಂದ್ರೆ ಲಕ್ಷ್ಮಿಯನ್ನು ಕಂಟ್ರೋಲ್ ಮಾಡುವಂತಹ ಪ್ರದೇಶ ಇಲ್ಲ. ವಿ ಕೆನಾಟ್ ಸೇ ದೇರ್ ಇಸ್ ಎ ಸ್ಪೇಸ್ ದಟ್ ಕಂಟ್ರೋಲ್ಸ್ ಆರ್ ಕನ್ಫೈನ್ಸ್ ಲಕ್ಷ್ಮೀ ದೇವಿ ಅನ್ನುವಂತಹದ್ದು ಇಲ್ಲ. ಎಲ್ಲ ಪ್ರದೇಶಗಳಿಗೆ ಅತೀತಲಾಗಿದ್ದಾಳೆ, ಅದು ಕೂಡ ಭಗವಂತನ ಅನುಗ್ರಹದಿಂದ. ಅದಕ್ಕೆ ದೇಶ ಕಾಲ ಅತೀತತ್ವ ಲಕ್ಷ್ಮೀನಾರಾಯಣರಿಗೆ ಇಬ್ಬರಿಗೆ ಇದೆ, ಆದರೆ ನಾರಾಯಣನಿಗೆ ಸ್ವತಂತ್ರವಾಗಿದೆ. ಲಕ್ಷ್ಮೀ ದೇವಿಗೆ ಭಗವಂತನ ಅನುಗ್ರಹದಿಂದ ಲಕ್ಷ್ಮೀ ದೇವಿಗೂ ಇದೆ, ಇಬ್ಬರೂ ಕೂಡ ದೇಶ ಕಾಲ ಅತೀತರು. ಹೀಗೆ ದೇಶಕ್ಕೆ ಕಾಲಕ್ಕೆ ಅತೀತಲಾದ ಲಕ್ಷ್ಮೀ ದೇವಿಗೂ ಒಡೆಯನಾಗಿದ್ದು ದೇಶಕಾಲ ದೇಶಕಾಲಾತೀತ ಅನ್ನೋದು ಇಬ್ಬರಿಗೂ, ದೇಶಕಾಲಾತೀತ ಲಕ್ಷ್ಮಿಗೆ, ದೇಶಕಾಲಾತೀತನಾದ ನಾರಾಯಣ ದೇಶಕಾಲಾತೀತನಾದ ಲಕ್ಷ್ಮೀ ದೇವಿಗೆ ಅವನು ಕೇಶವನ ವಕ್ಷಸ್ಥಲವೇ ಅವಕಾಶವಾಯಿತು. ಭಗವಂತನ ನಾರಾಯಣನ ವಕ್ಷಸ್ಥಾನವೇ ಅಂದ್ರೆ ಭಗವಂತ ಲಕ್ಷ್ಮೀ ದೇವಿಯನ್ನು ತನ್ನ ವಕ್ಷಸ್ಥಲದಲ್ಲಿ ಇಟ್ಟುಕೊಂಡಿದ್ದಾನೆ. ತನ್ನ ವಕ್ಷಸ್ಥಲದಲ್ಲಿ ಇಟ್ಕೊಂಡಿದ್ದಾನೆ ಅಂತ ಹೇಳುವಾಗ ಒಂದು ಸೂಚನೆ ಕೊಡ್ತಾರೆ, ಅಂದ್ರೆ ಲಕ್ಷ್ಮೀ ದೇವಿಯನ್ನು ಒಂದು ವಕ್ಷಸ್ಥಲದಲ್ಲಿ, ಭಗವಂತನ ವಕ್ಷಸ್ಥಲ ಅಷ್ಟೇ ಒಂದು ಲಿಮಿಟೆಡ್ ಸ್ಪೇಸ್, ಅಲ್ಲಿ ಇಟ್ಕೊಂಡಿದ್ದಾನಲ್ವಾ. ಸೊ ಲಕ್ಷ್ಮೀ ದೇವಿಗೆ ದೇಶ ಅತೀತತ್ವ ಇಲ್ಲದೆ ಹೋಯಿತು. ಭಗವಂತನ ವಕ್ಷಸ್ಥಲದಲ್ಲಿ ಲಕ್ಷ್ಮಿ ಇದ್ದಾಳೆ ಅಂದ್ರೆ ವಕ್ಷಸ್ಥಲ ಒಳಗೊಂಡಿತು ಲಕ್ಷ್ಮಿಯನ್ನು. ಸೊ ದೇಶ ಅತೀತತ್ವ ಲಕ್ಷ್ಮೀ ದೇವಿಗೆ ಇಲ್ಲದೆ ಆಯ್ತಲ್ವಾ ಅಂತ ಸಂಶಯ ಬಂದ್ರೆ, ಇಲ್ಲ, ಭಗವಂತನ ವಕ್ಷಸ್ಥಲವು ಅದು ನಿರವಕಾಶವಾದದ್ದು, ಅಂದ್ರೆ ಅದು ಇಟ್ ಇಸ್ ಇನ್ಫೈನೈಟ್. ಆದ್ದರಿಂದ ಲಕ್ಷ್ಮೀ ದೇವಿ ಭಗವಂತನ ವಕ್ಷಸ್ಥಲದಲ್ಲಿದ್ದಾಳೆ ಅಂತ ಹೇಳಿದ್ರೆ, ವಕ್ಷಸ್ಥಲ ಕನ್ಫೈನ್ ಮಾಡಿತು ಅಂತ ಹೇಳಿದ್ರು ಕೂಡ ಅದು ನಿಜವಾಗಿ ಇನ್ಫೈನೈಟ್ ಆಗಿರುವಂತಹದ್ದಾದ್ದರಿಂದ ಲಕ್ಷ್ಮೀ ದೇವಿಗೆ ದೇಶಾತೀತತ್ವ ಹಾಗೆ ಉಳ್ಕೊಂಡಿರುತ್ತೆ. ಭಗವಂತನ ವಕ್ಷಸ್ಥಲದಲ್ಲಿ ನೆಲೆಸಿದ್ದರೂ ಸಹಿತ ಲಕ್ಷ್ಮೀ ದೇವಿಗೆ ದೇಶ ಅತೀತತ್ವ ಅನ್ನೋದು ಉಳ್ಕೊಂಡೇ ಇರುತ್ತೆ, ಅದಕ್ಕೇನು ಭಂಗವಿಲ್ಲ ಅನ್ನೋದು ಚಿಂತನೆ ಮಾಡಬೇಕು. ಹೀಗೆ ದೇಶ ಕಾಲ ಅತೀತಲಾದ ಲಕ್ಷ್ಮೀ ದೇವಿಗೂ ಆ ನಿಮ್ಮ ಭಗವಂತನ ಕೇಶವನ, ದೇಶ ಕಾಲಾತೀತನಾದಂತಹ ಭಗವಂತನ ಕೇಶವನ ವಕ್ಷಸ್ಥಲವೇ ಅವಕಾಶವಾಯಿತು. ಕೇಶವ ಶಬ್ದ ವಿಶೇಷ ಏನಂತ ಹೇಳಿದ್ರೆ, ಕ ಈಶ ವಾ ಅನ್ನುವ ಮೂರು ಶಬ್ದಗಳು ಒಂದು ಕೇಶವ ಶಬ್ದದಲ್ಲಿದೆ. ಕ ಅಂದ್ರೆ ಬ್ರಹ್ಮ ಅಂತ, ಈಶ ಅಂದ್ರೆ ರುದ್ರ ದೇವರು. ತೌ ವರ್ತಯತಿ, ಆ ಬ್ರಹ್ಮ ರುದ್ರರನ್ನು ವರ್ತಿಸುವಂತೆ, ಅವರನ್ನು ನಿಯಮನ ಮಾಡ್ತಾನೆ, ಅವರನ್ನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಕೇಶವ ಅಂತ ಹೆಸರು. ಹೀಗೆ ಬ್ರಹ್ಮರುದ್ರರನ್ನು ನಿಯಮನ ಮಾಡುವ ಕೇಶವನಾಮಕನಾದ ಭಗವಂತ ದೇಶಕಾಲಾತೀತನಾಗಿದ್ದಾನೆ. ಅವನ ವಕ್ಷಸ್ಥಲವೇ ದೇಶಕಾಲಾತೀತರ ಲಕ್ಷ್ಮೀ ದೇವಿಗೂ ಆವಾಸ ಸ್ಥಾನವಾಗಿದೆ, ಅವಕಾಶವಾಯಿತು ಅಂತ ಹೇಳಿ, ಇವನ ಮಹಿಮೆ ವ್ಯಾಪ್ತಿಗೆಣೆಯುಂಟೆ, ಇಂತ ಭಗವಂತನ ಮಹಿಮೆಗೂ ವ್ಯಾಪ್ತಿಗೂ ಏನು ಎಣೆಯುಂಟೆ, ಇಸ್ ದೇರ್ ಎನಿ ಲಿಮಿಟ್, ಇಸ್ ದೇರ್ ಎನಿ ಎಂಡ್, ಇಲ್ಲ ಅವನು ಎಲ್ಲದಕ್ಕೂ ಅವನಿಂಥವನು ಬಹಳ ಸರ್ವೋತ್ಕೃಷ್ಟನಾದ ಸರ್ವೋತ್ತಮನು ಆಗಿದ್ದಾನೆ ಭಗವಂತ ಅಂತ ನಾವು ಚಿಂತನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಈಸು ಮಹಿಮೆಗಳುಲ್ಲ ಲಕುಮಿ ಪರೇಶನ ಅನಂತಾಂಶ ಗುಣದೊಳು ಲೇಶಲೇಶಕ್ಕೆ ಸರಿ ಎನಿಸಲ ವಾವ ಕಾಲದಲ್ಲಿ ದೇಶಕಾಲ ಅತೀತ ಲಕುಮಿಗೆ ಕೇಶವನ ವಕ್ಷಸ್ಥಲವೇ ಅವಕಾಶವಾಯಿತು, ಇವನ ಮಹಿಮೆ ವ್ಯಾಪ್ತಿಗೆಣೆಯುಂಟೆ ಹೇಳಿ ಅದಾದ್ಮೇಲೆ 14ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಒಂದು ರೂಪದೊಳು ಒಂದು ಅವಯವದೊಳು ಒಂದು ರೋಮದೊಳು ಒಂದು ದೇಶದಿ ಹೊಂದಿಕೊಂಡಿಹರು ಅಜ ಭವಾದಿ ಸಮಸ್ತ ಜೀವಗಣ ಸಿಂಧು ಸಪ್ತ ದ್ವೀಪ ಮೇರು ಸುಮಂದರಾದ್ರ್ಯಾದಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಅಂತ ಹೇಳಿ, ಭಗವಂತನ ಒಂದು ಅತ್ಯದ್ಭುತವಾದಂತಹ ಅವನ ವ್ಯಾಪ್ತಿಯನ್ನು ಶಕ್ತಿಯನ್ನು ವಿರಾಟ್ ಸ್ವರೂಪವನ್ನು ಇಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಭಗವಂತ ಎಂಥವನಾಗಿದ್ದಾನಂದ್ರೆ ಪರಮಾತ್ಮನ ಮಹತ್ವವನ್ನು ಹೇಳ್ತಾ ಇದ್ದಾರೆ ಇಲ್ಲಿ. ಒಂದು ರೂಪದೊಳು ಅನಂತಾನಂತರು ಅಂದ್ರೆ ಭಗವಂತನ ಒಂದು ರೂಪದೊಳು ಒಂದು ಅವಯವದೊಳು ಒಂದು ರೋಮದೊಳು ಒಂದು ದೇಶ. ನಾವು ಇದು ಬೇರೆ ಕಡೆ ಕೂಡ ಒಂದು ರೂಪದೊಳು ಅನಂತ ರೂಪಗಳು ಒಂದು ಗುಣಗಳು ಅನಂತ ಗುಣಗಳು ಅಂತ ಹೇಳಿ ಭಗವಂತನ ಒಂದೊಂದು ರೂಪದಲ್ಲಿ ಅನಂತ ರೂಪಗಳು ಒಂದೊಂದು ಗುಣದಲ್ಲಿ ಅನಂತ ಗುಣಗಳು ಹೀಗೆ ಇರುವಂತಹ ಸರ್ವ ವಿಲಕ್ಷಣತ್ವ ಭಗವಂತನಲ್ಲಿದೆ. ಅದು ಹೇಗೆ ಸಾಧ್ಯ ಆಗತ್ತೆ? ಭಗವಂತನ ಒಂದು ರೂಪದ ಒಳಗೆ ಅನಂತ ರೂಪಗಳು ಇರುವುದಂದರೆ ಏನು? ಅದು ಹೇಗೆ ಸಾಧ್ಯವಾಗುತ್ತೆ? ಭಗವಂತನ ಒಂದು ರೂಪ ಅಂತ ಹೇಳಿದರೆ ಅನೋರಣೀಯನ ಮಹತ್ವ ಮಹೀನ ಅಂತ ಹೇಳಿದಂತೆ ಭಗವಂತನ ಒಂದು ರೂಪ, ಯಾವುದೇ ಒಂದು ರೂಪ ತಗೊಂಡ್ರೆ ಆ ರೂಪ ಅದು ಸರ್ವವ್ಯಾಪಕವಾಗಿರುವಂತಹ ರೂಪ. ಆ ಸರ್ವವ್ಯಾಪಕವಾಗಿರುವ ರೂಪದ ಒಳಗೆ ಎಲ್ಲ ಭಗವಂತನ ಸೃಷ್ಟಿ ಸೃಷ್ಟಿಸಲ್ಪಟ್ಟ ಎಲ್ಲ ವಸ್ತುಗಳಿದೆ ಅದರ ಒಳಗೆ ಒಂದೊಂದರ ಒಳಗೂ ಭಗವಂತ ಮತ್ತು ಇನ್ನೊಂದು ರೂಪದಿಂದ ಇರ್ತಾನೆ. ಅಂದರಿಂದ ಭಗವಂತ ಈ ಹೊರಗಿರುವ ಭಗವಂತನ ರೂಪದ ಒಳಗಿರುವ ಅನೇಕ ವಸ್ತುಗಳ ಒಳಗು ಮತ್ತು ಭಗವಂತ ಅಂತರ್ಯಾಮಿಯಾಗಿದ್ದಾನಾದ ಕಾರಣದಿಂದ ಒಂದು ರೂಪದ ಒಳಗೆ ಅನಂತ ರೂಪಗಳು ಇದ್ದಂತೆ ಆಗುತ್ತೆ. ಸಹಿ ವಿಧವಾಗಿ ಭಗವಂತ ಒಂದು ರೂಪದೊಳು ಅನಂತ ರೂಪಗಳಿದೆ, ಒಂದು ಅವಯವದೊಳು, ಒಂದು ರೋಮದೊಳು, ಒಂದು ದೇಶದಿ. ಈ ವಿಧವಾಗಿ ಭಗವಂತನ ಒಂದೊಂದರ ಒಳಗು ಕೂಡ ಇರುವಂತಹ ಹೊಂದಿಕೊಂಡಿಹರು ಅಜ ಭವಾದಿ ಸಮಸ್ತ ಜೀವಗಣ. ಸೊ ಈ ವಿಧವಾಗಿ ಭಗವಂತನ ಅನಂತ ಅನಂತ ರೂಪಗಳ ಒಳಗೆ ಅನಂತ ಅನಂತ ಜೀವರಾಶಿಗಳಿದ್ದಾರೆ ಅಂತೇಳಿ ಹೊಂದಿಕೊಂಡಿವು ಅಂದ್ರೆ ಅವೆಲ್ಲ ಒಟ್ಟಿಗೆ ಸೇರಿಕೊಂಡು ಅವೆಲ್ಲ ಕನ್ಫೈನ್ಡ್ ಆಗಿದೆ ಹೊಂದಿಕೊಂಡಿ ಇಹರು ಅಜ ಭವಾದಿ. ಅಜ ಅಜ ಅಂದ್ರೆ ಬ್ರಹ್ಮದೇವರು, ಆ ವಿಷ್ಣುವು, ಜ ವಿಷ್ಣು ಪುತ್ರ ಅಂದ್ರೆ ಬ್ರಹ್ಮ ಪರಮಾತ್ಮನ ಮಗನಾಗಿ ಅವತಾರ ಮಾಡಿ ನಾಭಿಕಮಲದಿಂದ ಬಂದಿದ್ದಾನಾದ ಕಾರಣದಿಂದ ಬ್ರಹ್ಮದೇವರಿಗೆ ಅಜ ಆ ಅನ್ನುವ ನಾರಾಯಣನಿಗೆ ಜ ಹುಟ್ಟಿದವನಾದ್ದರಿಂದ ಅಜ ಅಂತ ಬ್ರಹ್ಮದೇವರ ಹೆಸರು. ಅದೇ ವಿಧವಾಗಿ ಅಜ ಭವ, ಭವ ಅಂದ್ರೆ ಭವ ಹುಟ್ಟಿದವನು, ಬ್ರಹ್ಮನಿಗೂ ಹುಟ್ಟಿದ್ದಾನೆ ಭಗವಂತನಿಗೂ ಹುಟ್ಟಿದ್ದಾನೆ. ಹೀಗೆ ಬ್ರಹ್ಮನ ಮಗನಾಗಿ ಹುಟ್ಟಿದಂತಹ ರುದ್ರದೇವರಿಗೆ ಭವ, ಭವ ಹುಟ್ಟಿದವನು, ಬ್ರಹ್ಮಗೆ ಹುಟ್ಟಿದವನು. ಸೊ ಅಜ ಭವ ಆದಿ ಸಮಸ್ತ ಜೀವಗಣ ಮುಂತಾದಂತಹ ಸಮಸ್ತ ಜೀವಗಣ ಎಲ್ಲರೂ ಕೂಡ ಭಗವಂತನನ್ನು ಭಗವಂತನ ಒಂದೊಂದು ರೋಮ ಕೂಪದ ಒಳಗಿರುವ ಬ್ರಹ್ಮಾಂಡಗಳ ಒಳಗೆ ಅವರೆಲ್ಲರೂ ವ್ಯಾಪ್ತರಾಗಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಸರ್ ಒಂದು ರೋಮದೊಳು ಒಂದು ದೇಶದಂತೆ ಅಂದ್ರೆ ನಾವು ಒಂದು ಒಂದು ಕಾಮ ಅಂತಲೂ ತಗೋಬಹುದು. ಒಂದು ರೂಪದೊಳು ಒಂದಂದ್ರೆ ಒಂದೊಂದು ರೂಪದಲ್ಲಿ ಇದೆ, ಒಂದು ಅವಯವದೊಳು ಒಂದೊಂದು ಪ್ರತಿಯೊಂದು ಅವಯವದಲ್ಲಿ ಇದೆ, ಒಂದು ರೋಮದೊಳು ಒಂದೊಂದು ರೋಮದಲ್ಲೇ ಇದೆ, ಒಂದು ದೇಶದಿ ಒಂದೊಂದು ಭಗವಂತನ ಒಂದೊಂದು ದೇಹದ ಅಂದ್ರೆ ಅಪ್ರಾಕೃತವಾದ ಶರೀರದ ಒಂದೊಂದು ಪ್ರದೇಶದಲ್ಲಿಯೂ ಕೂಡ ಇರುವಂತಹ ಸಮಸ್ತ ಜೀವಗಳನ್ನು ನೆಲೆಸಿದ್ದಾರೆ. ಕಾಮ ಅಂತಕೋ ಇಲ್ಲ, ಒಂದರ ಒಳಗೆ ಒಂದು ಎಂಬಡೆಡ್ನೆಸ್ ಅಂದ್ರೆ ಭಗವಂತನ ಒಂದು ರೂಪದ ಒಳಗೆ ಒಂದು ಅವಯವ ಇದೆ. ಅಫ್ಕೋರ್ಸ್ ಭಗವಂತನಿಗೂ ಭಗವಂತನ ಅವಯವಗಳು ಅಭೇದ, ಬಟ್ ಇದು ವಿಶೇಷ ಅಂದ್ರೆ ಎಲ್ಲಿ ಭೇದವಿಲ್ಲವೋ ಅಲ್ಲಿ ಭೇದ ವ್ಯವಹಾರ. ನಾವು ಚಿಂತನೆ ಮಾಡುವಾಗ, ಧ್ಯಾನ ಮಾಡುವಾಗ ಭಗವಂತನನ್ನು ಧ್ಯಾನ ಮಾಡ್ತೀವಿ, ಭಗವಂತನ ಒಂದು ಸಂಪೂರ್ಣ ರೂಪ, ಅದರ ಒಳಗೆ ಒಂದು ಅವಯವಗಳು, ಭಗವಂತ ಆಯುಧಗಳನ್ನು ಧಾರಣೆ ಮಾಡಿರುವುದು, ಚತುರ್ಭುಜನಾಗಿರುವುದು, ಹೀಗೆ ಚಿಂತನೆ ಧ್ಯಾನ ಮಾಡ್ತೀವಿ. ಆದ್ದರಿಂದ ಧ್ಯಾನ ಯೋಗ್ಯನಾದ ಭಗವಂತನ ಆ ಚಿಂತನಾ ಕ್ರಮದಲ್ಲಿ ನಾವು ಭಗವಂತನನ್ನು ಚಿಂತನೆ ಮಾಡುವಾಗ ಹೇಗೆ ಮಾಡುವುದು? ಭಗವಂತನ ಒಂದು ರೂಪದ ಒಳಗೆ ಒಂದೊಂದು ರೂಪದ ಒಳಗು ಅನೇಕ ಅವಯವಗಳು, ಅದರ ಒಳಗೆ ಒಂದು ಅವಯವವನ್ನು ತಗೊಂಡು, ಒಂದು ರೂಪದ ಒಳಗೆ ಒಂದು ಅವಯವವನ್ನು ತಗೊಂಡು, ಇವು ಅದೇ ನಾವು ಕಪಿಲಗೀತೆಯನ್ನು ಮಾಡುವಾಗ ಕೂಡ ಭಗವಂತನ ಸಮಗ್ರ ರೂಪ ಚಿಂತನೆ ಮಾಡಲಿಕ್ಕೆ ಧ್ಯಾನ ಮಾಡಲಿಕ್ಕೆ ಆಗದೇ ಇದ್ದರೆ ಅವನ ಒಂದೊಂದು ಅವಯವದ ಚಿಂತನೆ ಧ್ಯಾನ ಮಾಡ್ರಿ, ಒಂದೊಂದು ಅವಯವದ ಒಳಗೆ ಒಂದು ಭಾಗದ ಚಿಂತನೆ ಮಾಡ್ರಿ. ಹೀಗೆ ಯು ಗೋ ಲೋಯರ್ ಲೆವೆಲ್ ಸೊ ದಟ್ ನಾವು ಭಗವಂತನನ್ನು ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹಾಗೆ ಇಲ್ಲಿ ಕೂಡ ಭಗವಂತನ ಒಂದು ರೂಪದ ಒಳಗೆ ಒಂದು ಅವಯವ ತಗೊಂಡು, ಆ ಒಂದು ಅವಯವದ ಒಳಗೆ ಒಂದು ರೋಮ ಅಂದ್ರೆ ಕೂದಲು, ಆ ದೇಹ. ಸೊ ಭಗವಂತ ಅಪ್ರಾಕೃತನಾದ್ರೆ ಅವನು ಕೂದಲು ಎಲ್ಲಿಂದ ಬಂತು? ರೋಮಗಳಲ್ಲಿ ಬಂತು ಅಂತೇಳಿ. ಈ ಭಗವಂತನ ರೋಮಗಳು ಕೂಡ ಅಪ್ರಾಕೃತವೇ, ಜ್ಞಾನಾನಂದಾತ್ಮಕವಾದ ರೋಮ, ನಮ್ಮಂತೆ ಒಂದು ಹೇಯವಾದಂತಹ ಮಾಂಸ ನಿರ್ಮಿತವಾದಂತಹ ಚರ್ಮ ರೋಮಗಳು ಹೀಗೆ ನಾವು ಚಿಂತನೆ ಮಾಡಬಾರದು. ಭಗವಂತನದು ಅಪ್ರಾಕೃತವಾದ, ದೋಷರಹಿತವಾದ, ಜ್ಞಾನಾನಂದಾತ್ಮಕವಾದಂತಹ ಅವಯವಗಳಿದೆ ಅಂತ ನಾವು ಚಿಂತನೆ ಮಾಡಿ ಅವನ ರೋಮಗಳು ಕೂಡ ಹೀಗೆ ಜ್ಞಾನಾನಂದಾತ್ಮಕವಾದದ್ದು ಅಂತೇಳಿ ಆ ವಿಧವಾಗಿ ಅವಯವದ ಒಳಗಿರುವಂತಹ ರೋಮದ ಒಳಗಿರುವಂತಹ ಒಂದು ಆ ರೋಮದಲ್ಲಿ ಎ ಟೈನಿ ಪೋರ್ಷನ್ ಆಫ್ ದ ಹೇರ್, ಹೀಗೆ ಇರುವಂತಹ ಒಂದು ದೇಶದ ಒಳಗೆ ಅಂದ್ರೆ ಇನ್ ದಟ್ ಟೈನಿ ಸ್ಪಾಟ್ ಹೊಂದಿಕೊಂಡಿಹರು ಅಜ ಭವಾದಿ ಸಮಸ್ತ ಜೀವಗಣ. ಆ ರೋಮದ ಒಂದು ದೇಶದ ರೋಮಕೂಪದಲ್ಲಿ ಒಂದು ಸ್ಥಾನದಲ್ಲಿ ಒಂದು ಫ್ರಾಕ್ಷನ್ ಆಫ್ ಸ್ಪೇಸ್ ನಲ್ಲಿ ಎಷ್ಟು ದೊಡ್ಡದದು ಅದು ಅಂತ ಹೇಳಿದರೆ ಬ್ರಹ್ಮದೇವರು ರುದ್ರದೇವರು ಮುಂತಾದಂತಹ ಸಮಸ್ತ ಜೀವಗಣವು ಕೂಡ ಆ ಒಂದು ರೋಮದ ಒಂದು ದೇಶದಲ್ಲಿ ಒಂದು ಪ್ರದೇ ಒಂದು ಫ್ರಾಕ್ಷನ್ ಆಫ್ ಎ ಸ್ಪೇಸ್ ದಟ್ ಈಸ್ ಆಕ್ಯುಪೈಡ್ ಬೈ ದ ಹೇರ್ ಆಫ್ ದ ಗಾಡ್, ಅಂತಹ ಒಂದು ಭಗವಂತನ ಸ್ವರೂಪ ಇದೆ ಅಂತ ಹೇಳ್ತಾರೆ. ಸಮಸ್ತ ಜೀವಗಳಲ್ಲಿ ಹೊಂದಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಆ ರೋಮಕೂಪದಲ್ಲಿ ಏನೇನಿದೆ, ಇನ್ನು ಇಷ್ಟು ಜೀವಗಣ ಇರುವುದು ಮಾತ್ರವಲ್ಲ, ಸಿಂಧು ಸಪ್ತ ದ್ವೀಪ ಮೇರು ಸುಮಂದರಾದ್ರಿಯಾದಿಗಳು. ಸಿಂಧು ಅಂದ್ರೆ ಸಮುದ್ರ, ಸಿಂಧು ಸಪ್ತ ಸಪ್ತ ದ್ವೀಪ, ಸಪ್ತ ಅನ್ನೋದು ದೆಹಲಿ ನ್ಯಾಯದಲ್ಲಿ ತಗೊಂಡ್ರಿ, ಸಿಂಧು ಸಪ್ತ ಸಪ್ತ ಸಮುದ್ರಗಳು ಅಂತೇಳಿ, ಸಪ್ತ ದ್ವೀಪ ಸಪ್ತ ದ್ವೀಪಗಳು. ಸೊ ಸಪ್ತ ಅನ್ನುವುದು ಸಿಂಧುಗಳಿಗೆ, ಸಮುದ್ರಗಳಿಗೆ, ದ್ವೀಪಗಳಿಗೆ ಎರಡು ಕೂಡ. ಈ ಏಳು ದ್ವೀಪಗಳು ಏಳು ಸಮುದ್ರಗಳು ಇವೆಲ್ಲ ಕೂಡ ಭಗವಂತನ ಆ ರೋಮಕೂಪದಲ್ಲಿದೆ. ಮೇರು ಪರ್ವತವೂ ಇದೆ, ಸುಮಂದರಾದ್ರಿ ಸುಮಂದರ ಪರ್ವತವು, ಮಂದರಾದ್ರಿ ಸುಮಂದರಾದ್ರಿ. ಏನು ಸುಮಂದರ ಅಂತ ಹೇಳಿದ ಅಂದ್ರೆ ಭಗವಂತನೇ ನಮಗೆ ಸ್ಮರಣ ಮಾತ್ರದಿಂದ ಒಂದು ಮಂಗಳವನ್ನು ಉಂಟು ಮಾಡುವಂತಹದ್ದು ಮಂದರ ಪರ್ವತ ಇದು ಸ್ಮರಣೆ ಮಾಡಿ ಅದರ ಸ್ಮರಣೆ ಮಾಡುವುದರ ಮೂಲಕವಾಗಿ ಒಂದು ಮಂಗಳ ಉಂಟಾಗತ್ತೆ ನಮಗೆ ಅನ್ನುವುದನ್ನು ಹೇಳುವುದಕ್ಕಾಗಿ ಸುಮಂದರ ಅಂದ್ರೆ ಮಂಗಳಕರವಾದ ಮಂದರ ಪರ್ವತ ಅದ್ರಿ ಅಂದ್ರೆ ಪರ್ವತ ಮಂದರಾದ್ರಿ ಮಂದರ ಪರ್ವತ ಆದಿಗಳು ಸೊ ಮಂದರ ಅದ್ರಿ ಆದಿ ಸೇರಿಸಿದ್ರೆ ಮಂದರಾದ್ರಿಯಾದಿ ಆಗತ್ತೆ ಮಂದರ ಅದ್ರಿ ಆದಿ ಮಂದರಾದ್ರಿಯಾದಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಸೊ ಬ್ರಹ್ಮದೇವರು ಪುರಂದರ ಅಂದ್ರೆ ಇಂದ ದೇವೇಂದ್ರನು ಆದಿ ಮುಂತಾದಂತಹ ಸಮಸ್ತ ಲೋಕ ಪರ ಆಲಯಗಳೆಲ್ಲ ಸಮಸ್ತ ಲೋಕಗಳು ಪರ ಆಲಯಗಳು ಪರ ಆಲಯಗಳು ಪರರು ಅಂದ್ರೆ ಶ್ರೇಷ್ಠರು ಲೀಡರ್ಸ್ ದೇವತೆಗಳು ದೇವತಾಗಣ ಶ್ರೇಷ್ಠ ದೇವತಾಗಣ ಅವರ ಆಲಯಗಳು ಅವರ ನಿವಾಸ ಸ್ಥಾನಗಳು ಪರರಾದ ದೇವತಾಗಣಗಳ ನಿವಾಸ ಸ್ಥಾನಗಳಂದ್ರೆ ಸತ್ಯಲೋಕ ಸ್ವರ್ಗಲೋಕ ಮುಂತಾದ ಸೊ ಮೇಲಿನ ಲೋಕಗಳು ಸುವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅನ್ನುವ ಊರ್ಧ್ವಲೋಕಗಳು ಯಾವ್ದಿದೋ ಆ ಭೂಲೋಕ ಭೂರ್ಲೋಕ ಊರ್ಧ್ವಲೋಕಗಳು ಅದರೊಳಗೆ ಭೂಲೋಕ ಭೂರ್ಲೋಕಗಳು ಮಾತ್ರವಲ್ಲದೆ ಅದರ ಮೇಲಿರುವಂತಹ ಸುವರ್ಲೋಕದಿಂದ ಹಿಡ್ಕೊಂಡು ಸುವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕ ಅನ್ನುವ ಲೋಕಗಳು ಯಾವ್ದಿದೋ ಅವೆಲ್ಲವೂ ಕೂಡ ಈ ದೇವತೆಗಳ ನಿವಾಸ ಸ್ಥಾನಗಳಾಗಿವೆ ಅಂತಹ ಸಮಸ್ತ ಲೋಕ ಪರ ಆಲಯಗಳ ಆಲಯಗಳಂತೆ ನಿವಾಸ ಸ್ಥಾನಗಳು ಯಾವ್ದಿದೋ ಅವೆಲ್ಲವೂ ಕೂಡ ಅಷ್ಟೇ ಅಲ್ಲದೆ ಆಲಯಗಳಂತ ಹೇಳಿದ್ರೆ ಈ ದೇವತೆಗಳು ಇರುವಂತಹದ್ದು ಮುಕ್ತ ದೇವತೆಗಳು ತಗೊಂಡ್ರೆ ವೈಕುಂಠಾದಿಗಳು ವೈಕುಂಠ ಶ್ರೀಪಾನಂತ ಅನ್ನೋದು ಕೂಡ ಅವು ಕೂಡ ಆಲಯಗಳೇ ಅವು ಕೂಡ ಪರಲ ಆಲಯಗಳು ಶ್ರೇಷ್ಠರಾದ ದೇವತೆಗಳ ನಿವಾಸ ಸ್ಥಾನಗಳು ಅವೆಲ್ಲವೂ ಕೂಡ ಭಗವಂತನ ಆ ಒಂದು ರೋಮಕೂಪದಲ್ಲಿ ಇಷ್ಟು ನೆಲೆಸಿದೆ ಅಂತೇಳಿ ಆ ಭಗವಂತ ಎಷ್ಟು ದೊಡ್ಡವನು ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸಿಕೊಡುವಂತಹ ಪದ್ಯವಾಗಿದೆ ಇದು. ಸೊ ಒಂದು ರೂಪದೊಳ್ ಒಂದು ಅವಯವದೊಳ್ ಒಂದು ರೋಮದೊಳ್ ಒಂದು ದೇಶದಿ ಪೊಂದಿ ಕೊಂಡಿಯ ರಜ ಭವಾದಿ ಸಮಸ್ತ ಜೀವಗಣ ಸಿಂಧು ಸಪ್ತ ದ್ವೀಪ ಮೇರು ಸುಮಂದರಾದ್ರ್ಯಾದಿಗಳು ಬ್ರಹ್ಮ ಪುರಂದರಾದಿ ಸಮಸ್ತ ಲೋಕ ಪರಾಲಯಗಳೆಲ್ಲ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಸರ್ವ ದೇವೋತ್ತಮನು ಸರ್ವಗ ಸರ್ವಗುಣ ಸಂಪೂರ್ಣ ಸರ್ವದ ಸರ್ವ ತಂತ್ರ ಸ್ವತಂತ್ರ ಸರ್ವಾಧಾರ ಸರ್ವಾತೃ ಸರ್ವಾತ್ಮ ಸರ್ವತೋಮುಖ ಸರ್ವನಾಮಕ ಸರ್ವಜನ ಸಂಪೂಜ್ಯ ಶಾಶ್ವತ ಸರ್ವಕಾಮದ ಸರ್ವಸಾಕ್ಷಿಗ ಸರ್ವ ಚಿತ್ ಸರ್ವ ಅನ್ನುವುದನ್ನು ಈ ಸರ್ವ ಶಬ್ದದಿಂದ ಭಗವಂತನ ಏನೇನದರಲ್ಲಿ ಸರ್ವನಾಗಿದ್ದಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಪದ್ಯದ ವಿಶೇಷಾರ್ಥವನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆಲ್ಲರಿಗೂ ನಮಸ್ಕಾರ.